भ्यो नमः। अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं मिथ्या सिद्धांत दुध्वांत विध्वंसन विचक्षणः द्वैतीताकतने भासतां नौहदंबरे अर्थिकल्पितकल्पोऽयं प्रत्यक्षतीर्थकेसरी व्यासतीर्थ गुरुभूयात् अस्मदिष्टात् सिद्धये तपो विद्या विरक्त्यादि सद्गुणौघाकरानहं वादिराज गुरून् वंदे हयग्रीवपदाश्रयान् पूज्य राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तयालवे आपादमौलिपर्यन्तं गुरूणामाक्तिं स्मरे तेन विघ्नाः प्रणश्यन्ति सिद्ध्यं च मनोरथाः। हरिः ओं श्री गुरुभ्यो नमः। ನಾವು ವಿಷ್ಣು ಸಹಸ್ರನಾಮ ಅರ್ಥ ಚಿಂತನೆ ಮಾಡ್ತಾ ಬಂದಿದ್ದೀವಿ, ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧಿತೇಜಪಿ ವಿನಿಯೋಗ. ಓಂ ನಮೋ ಭಗವತೇ ವಾಸುದೇವಾಯ, ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಶತ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರೇವ ಚ ಯೋಗೋ ಯೋಗವಿಧಾಮ್ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹೋ ಶ್ರೀಮಾನ್ ಕೇಶವ ಪುರುಷೋತ್ತಮ ಸರ್ವಶರ್ವಶಿವಸ್ಥಾನ ಭೂತಾದಿರ್ನಿದ್ರವ್ಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ ಸ್ವಯಂಭೂ ಶಂಭುರಾದಿತ್ಯೋ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿ ನಿಧನೋ ಧಾತ ವಿಧಾತ ಧಾತುರುತ್ತಮ. ಇಷ್ಟುವರೆಗೂ ನೋಡಿವಿ. ಈಗ ಅಪ್ರಮೇಯೋ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವ ಅನ್ನುವ ಶ್ಲೋಕದಲ್ಲಿ ಮೊದಲನೇ ಶಬ್ದ ಅಪ್ರಮೇಯ ಶಬ್ದ. ಈ ಅಪ್ರಮೇಯ ಶಬ್ದ ಬಹಳ ಕಡೆ ನಾವು ನೋಡುವಂತಹ ಶಬ್ದ. ನಾವು ಗೀತೆ ಮಾಡುವಾಗ ವಿನಾಶನೋ ಪ್ರಮೇಯಸ್ಯ ತಸ್ಮಾತ್ ಯಜ್ಞಸ್ವ ಭಾರತ ಅಂತೇಳಿ ಅಲ್ಲಿ ಅಪ್ರಮೇಯ ಶಬ್ದವನ್ನೇ ನೋಡಿದ್ದೀವಿ. ಅಪ್ರಮೇಯ ಶಬ್ದ ಭಗವಂತನ ಬಗ್ಗೆ ಅನೇಕ ಜಾಗಗಳಲ್ಲಿ ಬಿಡುವಂಥದ್ದು. ಇದು ಬಹಳ ಪ್ರಸಿದ್ಧವಾಗಿರುವಂತಹ ಭಗವಂತನ ಬಗ್ಗೆ ನಮಗೆ ಮೂಲತಃ ಇರಬೇಕಾಗಿದ್ದ ತಿಳುವಳಿಕೆಯನ್ನು ತಿಳಿಸುವಂತಹ ಶಬ್ದ ಇದು. ಪರಮಾತ್ಮ ಪೂರ್ಣ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಂತ ಹೇಳುವಂತಹ ಶಬ್ದ ಇದು ಅಪ್ರಮೇಯ. ಮೇಯ ಅಂತ ತಿಳಿಯಲ್ಪಡುವವನು, ಪ್ರಮೇಯ ಚೆನ್ನಾಗಿ ಪೂರ್ತಿಯಾಗಿ ತಿಳಿಯಲ್ಪಡುವವನು, ಅದು ಆ ಅಲ್ಲ ಅಂದರೆ ಪೂರ್ಣವಾಗಿ ಪೂರ್ತಿಯಾಗಿ ತಿಳಿಯಲ್ಪಡುವವನಲ್ಲ ಯಾರಿಂದಲೂ ಕೂಡ. ಭಗವಂತ ತನ್ನ ಬಗ್ಗೆ ತಾನು ಪೂರ್ತಿಯಾಗಿ ತಿಳಿದಿದ್ದಾನೆ, ಭಗವಂತನನ್ನು ಬಿಟ್ಟು ಇನ್ನ ಯಾರೂ ಕೂಡ. ಲಕ್ಷ್ಮೀದೇವಿ ಸಹಿತ ಬ್ರಹ್ಮವಾಯುಗಳು ಸಹಿತ ಪರಮಾತ್ಮನನ್ನು ಪೂರ್ತಿಯಾಗಿ ಬಲ್ಲವರು ಇಲ್ಲವೇ ಇಲ್ಲ. ಆದರೆ ಅವರವ ಯೋಗ್ಯತೆಗೆ ತಕ್ಕಂತೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಲಕ್ಷ್ಮಿ ತಿಳಿದಿದ್ದಾಳೆ. ಲಕ್ಷ್ಮಿಗೆ ಭಗವಂತನ ಬಗ್ಗೆ ಎಲ್ಲರಿಗಿಂತಲೂ ಬಹಳ ಅನಂತವಾದ ಜ್ಞಾನ ಇದೆ. ಅಂದ್ರೆ ಮಿಕ್ಕವರು ಯಾರು ನೋಡಿದ್ರೆ ಅವ್ರಿಗಿಂತಲೂ ತುಂಬಾ ಪಟ್ಟು ಕೋಟಿ ಪಟ್ಟು ಜ್ಞಾನ ಇದೆ. ಆದರೆ ಬ್ರಹ್ಮವಾಯುಗಳಿಗಿಂತಲೂ ಕೋಟಿ ಪಟ್ಟು ಜ್ಞಾನ, ಆದರೆ ಪೂರ್ಣವಾಗಿ ತಿಳಿದಿಲ್ಲ ಲಕ್ಷ್ಮೀದೇವಿ. ಅದಕ್ಕೆ ನೈವೋದಾಪೂರ್ಣ ಯದ್ಗುಣಾನಾಮದಾದಯಃ ಅಂತೇಳಿ ಭಗವಂತನ ಗುಣಗಳನ್ನು ಎಣಿಸ್ತಾ ಇದೆ. ಲಕ್ಷ್ಮೀದೇವಿಗೂ ಬ್ರಹ್ಮವಾಯುಗಳಿಗೂ ಸಹಿತ ಅದರ ಅಂತೂ ಕೊನೆ ಸಿಗಲಿಲ್ಲ ಅಂತೇಳಿ ದ್ವಾಶೋತ್ತದ ಹೇಳ್ತಾರೆ. ಅನೇಕ ಜಾಗಗಳಲ್ಲಿ ಬರುವಂಥದ್ದು ಇದರ ಅರ್ಥ ಚಿಂತನೆ ನೋಡುವಾಗ ಆ ಪ್ರಮೇಯಗಳು ಏನೇನಿದೆ, ಈ ಅಪ್ರಮೇಯ ಅನ್ನುವ ವಿಷಯದಲ್ಲಿ ನಮಗಿರುವ ಪ್ರಮೇಯಗಳು ಪ್ರಮಾಣಗಳು ಏನು ಅನ್ನೋದನ್ನ ನಾವು ನೋಡೋಣ. ಇಲ್ಲಿ ಅಪ್ರಮೇಯ ಅಂತ ಹೇಳಿದ್ರೆ ಚೆನ್ನಾಗಿ ಪೂರ್ತಿಯಾಗಿ ಸಮಗ್ರವಾಗಿ ಪೂರ್ಣವಾಗಿ ತಿಳಿಯಲಕ್ಕೆ ಸಾಧ್ಯವಿಲ್ಲದವನು, ಆಗದಿರುವವನು ಅಂಥೇಳಿ. ಅವನ ಅನಂತತ್ವ ವ್ಯಕ್ತಿತ್ವ ಸಮಗ್ರತ್ವ ಸರ್ವೋನ್ನತತ್ವ ಸರ್ವೋತ್ಕೃಷ್ಟತ್ವ ಅದರ ಬಗ್ಗೆ ಪೂರ್ತಿ ಯಾರಿಗೂ ತಿಳಲಿಕ್ಕಾಗೋದಿಲ್ಲ. ಪ್ರಕರ್ಷೇನ ಮೇಯೋ ನ ಭವತಿ ಇತಿ ಅಪ್ರಮೇಯ. ಪ್ರಮೇಯ ಪ್ರಕರ್ಷೇನ ನ ಮೇಯ ನ ಮೇಯ ನ ಜ್ಞೇಯ, ತಿಳಿಯಲು ಸಾಧ್ಯವಿಲ್ಲದವನು. ಆದ್ದರಿಂದ ಅವನು ಅಪ್ರಮೇಯ ಅನ್ನುವ ಶಬ್ದದಿಂದ ವಾಚನಾಗಿದ್ದಾನೆ. ಇದು ನಮಗೆ ಶ್ರುತಿ ಸ್ಮೃತಿಗಳಲ್ಲಿ ಅನೇಕ ಜಾಗಗಳಲ್ಲಿ ಬರುವಂತಹ ಶಬ್ದ. ಕೆಲವು ಸಂದರ್ಭಗಳನ್ನು ನಾವು ನೋಡೋಣ. ಇಲ್ಲಿ ನಮಗೆ ತಲವಕಾರ ಉಪನಿಷತ್ತಲ್ಲಿ ಬರುವಂಥದ್ದು ಮನ್ಯೇ ವಿದಿತಂ ನಾಹ ಮನ್ಯೇ ಸುವೇದೇತಿ ನೋ ನ ವೇದೇತಿ ವೇದ ಚ ಯೋ ನಸ್ತ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಈ ವಿಧವಾಗಿ ಅಲ್ಲಿ ನಿರ್ವಚನವೇ ಕೊಡ್ತಾರೆ. ಯಾರು ಭಗವಂತನನ್ನು ನಾನು ಪೂರ್ತಿ ತಿಳಿದಿದ್ದೀನಿ ಅನ್ಕೊಳ್ತಾನೋ ಅವನು ಏನೂ ತಿಳಿದಿಲ್ಲ ಅಂಥೇಳಿ. ನಾನು ಭಗವಂತನ ಬಗ್ಗೆ ಏನೂ ತಿಳಿದಿಲ್ಲ ಅಂತ ತಿಳ್ಕೊಂಡೆ ಅಷ್ಟು ಮಟ್ಟಿಗೆ ಅವನು ಅಪ್ರಮೇಯ, ತಿಳಿಯಲು ಸಾಧ್ಯವಿಲ್ಲದವನು ಅನ್ನುವಷ್ಟು ತಿಳ್ಕೊಂಡ್ರೆ ಸ್ವಲ್ಪ ತಿಳ್ಕೊಂಡಂತ ಆಗತ್ತೆ. ಸೊ ಯಾರಿಗೂ ಪುನಃ ತಿಳ್ಲಕ್ಕಾಗೋದಿಲ್ಲ, ಆದರೆ ಯಾರಾದರೂ ಪುನಃ ತಿಳಿದಿದ್ದೀನಿ ಅಂತ ಭಾವಿಸಿದರೆ ಅವನು ಏನೂ ತಿಳಿದಿಲ್ಲ ಅಂತ ಅರ್ಥ. ಅವನು ಪೂರ್ಣ ತಿಳಿಯಕ್ಕೆ ಸಾಧ್ಯವೇ ಇಲ್ಲದವನಪ್ಪ, ನನಗೆ ಏನೂ ತಿಳಿದಿಲ್ಲ, ನನಗೆ ಏನು ಗೊತ್ತಿಲ್ಲ ಅವನ ಬಗ್ಗೆ ಅಂತ ಅನ್ಕೊಂಡ್ರೆ ಅವನು ತಿಳಿಯಲು ಸಾಧ್ಯವಿಲ್ಲದವನು ಅನ್ನುವಷ್ಟು ತಿಳ್ಕೊಂಡಿದ್ದ ಕಾರಣದಿಂದ ಸ್ವಲ್ಪ ತಿಳಿದಿದೆ ಭಗವಂತ, ಆ ವಿಷಯ ತಿಳಿದಿದೆ, ಅಪ್ರಮೇಯ ಅನ್ನುವ ವಿಷಯ ತಿಳಿದಿದೆ ಅಂತೇಳಿ ಇದು ಕೇನ ಉಪನಿಷತ್ತು ತಲವಕಾರ ಉಪನಿಷತ್ತು ಬರುವಂತಹ ಮಾತು. ಅಲ್ಲಿ ಆ ಉಪನಿಷತ್ತು ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ ಸರ್ವಾತ್ಮನ ವಿಜಾನಾಮೀತಿ ಯಸ್ಯ ಮತಂ ಭವೇತ್ ತಸ್ಯ ಅಜ್ಞಾತಃ ಸ ಭಗವಾನ್ ಯೋ ನ ಏವಂ ಮನ್ಯತೆ ಸದಾ ಜ್ಞಾತಃ ತಸ್ಯ ನಾತಿವೇದ್ಯೋ ನ ಚ ಅವೇದ್ಯಸ್ತಸ್ಮಾತ್ ಸ ಪರಮೇಶ್ವರ ಅಂಥೇಳಿ ಬ್ರಹ್ಮಪಾರದಿಂದ ಆಚಾರ್ಯ ಕೋಟ್ ಮಾಡಿ ಭಾಷೆಯಲ್ಲಿ ಹೇಳುವಂಥದ್ದು. ಯಾರಾದರೆ ಸಮ್ಯಕ್ ನ ಏವ ಜಾನಾತಿ ಕಶ್ಚಿತ್, ಅವಿಶೇಷ ಭಗವಂತನನ್ನು ಪೂರ್ಣವಾಗಿ ಯಾರೂ ತಿಳಿದಿಲ್ಲ, ಆದರೆ ಸರ್ವಾತ್ಮನ ವಿಜಾನಾಮಿ ಯಸ್ಯ ಮತಂ ಭವಿದೆ, ಯಾರಾದರೆ ಎಲ್ಲ ವಿಧವಾಗಿ ನಾನು ಭಗವಂತನನ್ನು ತಿಳಿದಿದ್ದೀನಿ ಅಂತ ಭಾವಿಸುತ್ತಾನೋ ತಸ್ಯ ಅಜ್ಞಾತಃ ಸ ಭಗವಾನ್, ಅವರಿಂದ ಭಗವಂತ ತಿಳಿಯಲ್ಪಡಲಿಲ್ಲ ಅಂತ ಅರ್ಥ. ಯೋ ನ ಏವಂ ಮನ್ಯತೆ ಸದಾ, ಯಾರು ಹೀಗೆ ಅನ್ಕೊಳ್ಳೋದಿಲ್ಲ, ನನಗೇನು ಎಲ್ಲ ತಿಳಿದಿದೆ ಅಂತ ಯಾರು ಅನ್ಕೊಳ್ಳುವುದಿಲ್ಲವೋ, ನನಗೆ ಏನೂ ತಿಳಿದಿಲ್ಲ ಅಂತ ಯಾರು ತಿಳ್ಕೊಳ್ತಾನೋ, ಅವನು ಸ್ವಲ್ಪ ಮಟ್ಟಿಗೆ ಅಷ್ಟು ಮಟ್ಟಿಗೆ ತಿಳಿದಿದ್ದಾನೆ, ಅವನು ಅಪ್ರಮೇಯ ಅನ್ನೋದು ತಿಳಿದಿದ್ದಾನೆ ಅಂಥೇಳಿ ಅಂಥವನೇ ಆ ಪರಮೇಶ್ವರ ಅಂಥೇಳಿ ಅದು ಹೇಳುವಂಥದ್ದು. ಗೀತೆಯಲ್ಲಿ ಕೂಡ ಕೃಷ್ಣ ತಾನೇ ಹೇಳ್ಕೊಳ್ತಾನೆ. ಗೀತೆಯಲ್ಲಿ 7ನೇ ಅಧ್ಯಾಯದ 26ನೇ ಶ್ಲೋಕ ಅಲ್ಲಿ ಬರುವ ಕೃಷ್ಣ ಹೇಳುವಂಥದ್ದು, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾನಿ ಚ ಭೂತಾನಿ ಮಾಂ ತು ವೇದನ ಕಶ್ಚನ, ಮಾಂ ತು ವೇದನ ಕಶ್ಚನ ಅಂತೇಳಿ ನನ್ನನ್ನು ಯಾರೂ ತಿಳಿದಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಅಲ್ಲಿ ತಾತ್ಪರ್ಯದಲ್ಲ ಆಚಾರ್ಯ ಹೇಳ್ತಾರೆ, ಯಥಾ ಆತ್ಮಾನಂ ಹರಿಹಿ ವೇತ್ತಿ ತಥಾ ಅನ್ಯೇ ನೈವ ತಂ ವಿದುಹು ಜಾನಂತಿ ಕಿಂಚಿತ್ ಕ್ರಮಶಃ ರಮಾದ್ಯಾಹ ತತ್ ಪ್ರಸಾದತಃ ಇತಿ. ಭಗವಂತನನ್ನು ಲಕ್ಷ್ಮೀದೇವಿಯಾಗಲಿ ಬ್ರಹ್ಮವಾಗಲಿ ಎಲ್ಲರೂ ಕೂಡ ಏನೂ ತಿಳಿದಿಲ್ಲ ಅಂತ ಇಲ್ಲವೇ ಇಲ್ಲ, ಅವರು ಸುಮ್ಮನೆ ತಿಳಿದಿದ್ದಾರೆ ಭಗವಂತನ ಬಗ್ಗೆ, ಆದರೆ ಪೂರ್ಣವಾಗಿ ತಿಳಿದಿಲ್ಲ. ತಾರತಮ್ಯ ಅಂತೀವಿ ನೋಡ್ರಿ, ತಾರತಮ್ಯ ಅಂತ ಹೇಳಿದಾಗ ಭಕ್ತಿ ತಾರತಮ್ಯ, ಜ್ಞಾನ ತಾರತಮ್ಯ, ಇದೇ ನಿಜವಾದ ತಾರತಮ್ಯ. ಜ್ಞಾನ ತಾರತಮ್ಯ, ಭಕ್ತಿ ತಾರತಮ್ಯ, ತದ್ಭಕ್ತಿ ತಾರತಮ್ಯಂ ವಿಮುಕ್ತಿಗಮ್ ಅಂಥೇಳಿ ಭಗವಂತ ಅವನ ಬಗ್ಗೆ ಇರುವ ಜ್ಞಾನ ಭಕ್ತಿಗಳ ಎಷ್ಟು ಹೆಚ್ಚಿದ್ರೆ ಅಷ್ಟು ಹೈಯರ್ಸ್ ತನ್ನ ಲಕ್ಷ್ಮೀದೇವಿ ಎಲ್ಲರಿಗಿಂತಲೂ ಹೆಚ್ಚಾಗಿದೆ. ಅವಧಾದ ಮೇಲೆ ಬ್ರಹ್ಮವಾಗಲು, ಹೀಗೆ ನಮಗೆ ತಾರತಮ್ಯ ನಿರ್ಣಯವಾಗುವುದೇ ಆ ಭಕ್ತಿ ಜ್ಞಾನಗಳಿಂದಾಗಿ. ಆದ್ದರಿಂದ ಕೃಷ್ಣ ಗೀತೆಯಲ್ಲಿ ಹೇಳಿದಂತಹ ಗೀತಾ ತಾತ್ಪರ್ಯ ಹೇಳಿದಂತೆ ಅದು ನಾವು ಭಗವಂತ ಅವನ ಬಗ್ಗೆ ಯಾರು ಪೂರ್ಣ ತಿಳಿದಿಲ್ಲ ಅನ್ನೋದು ತಿಳ್ಕೋಬೇಕು. ಅದೇ ವಿಧವಾಗಿ ನೈತ್ಯ ಸ್ವರೂಪಂ ವಿದುರಾತ್ಮನಸ್ತೆ ಅಂತೇಳಿ ಭಾಗವತದಲ್ಲಿ ಕೂಡ ಬರುವಂತದ್ದು, ಆ ಭಗವಂತನ ಸ್ವರೂಪವನ್ನು ಯಾರು ಕೂಡ ಭಗವಂತ ತಾನು ತಿಳಿದಂತೆ ಯಾರು ತಿಳಿದಿಲ್ಲ ಅಂಥೇಳಿ ಹೇಳ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳುವಂಥದ್ದು, ಯಥಾ ಹರಿಸ್ವಂ ಆತ್ಮಾನಂ ವೇದ ತದ್ವದ್ ರಮಾಪಿ ನ ಬ್ರಹ್ಮಾಚ ಕುತ ಏವ ಅನ್ಯೇ ಅಂಥೇಳಿ ವಿದಂತಿಯೇವ ತಥಾಪಿ ತು. ಆದ್ರೆ ಎಲ್ಲರೂ ಅವರವರ ಯೋಗ್ಯತೆಗೆ ತಕ್ಕಷ್ಟು ತಿಳಿದಿದ್ದಾರೆ, ಅದು ಮಾತ್ರ ನಿಜ, ಆದ್ರೆ ಯಾರು ಪೂರ್ಣ ತಿಳಿದಿಲ್ಲ ಅಂಥೇಳಿ ಹೇಳುವಂಥದ್ದು. ಅದೇ ವಿಧವಾಗಿ ಬ್ರಹ್ಮಸೂತ್ರ ಒಂದು ಬರುತ್ತೆ, 2ನೇ ಅಧ್ಯಾಯದ 3ನೇ ಪಾದದಲ್ಲಿ 22ನೇ ಸೂತ್ರ, ಶ್ವಶಬ್ದೋ ಉನ್ಮಾನಾಭ್ಯಾಂಚ, ಶ್ವಶಬ್ದೋನ್ಮಾನಾಭ್ಯಾಂಚ ಅಂಥೇಳಿ ಅಂದ್ರೆ ಸ್ವಶಬ್ದ ಉನ್ಮಾನ ಶಬ್ದ ಇವು ಎರಡೂ ಭಗವಂತನಿಗೆ ಅನ್ವಯವಾಗುವಂತಹ ಶಬ್ದಗಳು ಅಂತ ಹೇಳಿ ಹೇಳುವಾಗ, ಸ್ವತಂತ್ರ, ಸ್ವ ಅನ್ನುವ ಶಬ್ದ ಭಗವಂತ, ಅವನೇ ಸ್ವತಂತ್ರ, ಮಿಕ್ಕ ಯಾರು ಕೂಡ ಸ್ವತಂತ್ರ, ಅವನಿಗೆ ಮಾತ್ರ ಇರುವಂತಹ ಶಬ್ದ ಅದು. ಅದೇ ವಿಧವಾಗಿ ಉನ್ಮಾನ ಶಬ್ದ ಅಂದ್ರೆ ಉದ್ಗತ ಮಾನ, ಮಾನ ಅಂದ್ರೆ ಪ್ರಮಾಣ, ಮೇಯ ತಿಳಿಯಲ್ಪಡುವುದು, ಉನ್ಮಾನ ಅಂತ ಹೇಳಿ ಉನ್ಮಾನತ್ವ ಅನ್ನೋದು ಒಂದು ಗುಣ ಅವನ. ಹೇಗಾದರೆ ಸ್ವತಂತ್ರ ಒಂದು ಭಗವಂತನ ಗುಣವೋ, ಉನ್ಮಾನತ್ವವು ಅವನ ಒಂದು ಗುಣ. ಉನ್ಮಾನತ್ವ ಅಂದ್ರೆ ಏನು? ಉದ್ಗತವಾದ ಮಾನ. ಮಾನತ್ವ ಅಂದ್ರೆ ಪ್ರಮಾಣ ಗೋಚರನಾಗುವುದು. ಮಾನ ಅಂದ್ರೆ ಮಾನ ಪ್ರಮಾಣ ಒಂದೇ, ಮಾನ ಅಂದರೂ ಪ್ರಮಾಣ ಅಂದರೂ ಒಂದೇ. ಮಾನ ಗೋಚರ ಆಗುವುದು ಮಾನತ್ವ ಪ್ರಮಾಣತ್ವ ಅಂತ ಹೇಳಿದಂತೆ. ಆ ಮಾನತ್ವ ಇಲ್ಲ ಅವನು, ಉದ್ಗತ ಅಂದ್ರೆ ಮಾನತ್ವವಿಲ್ಲದವನು, ಪ್ರಮಾಣಕ್ಕೆ ಗೋಚರನಾಗದೇ ಇರುವವನು, ಪ್ರಮಾಣ ಅಗೋಚರ ಅನ್ನುವ ಪ್ರಮಾಣ ಅಗೋಚರತ್ವ ಅನ್ನೋದು ಭಗವಂತನ ಅದ್ಭುತವಾದ ಅಸಾಧಾರಣವಾದ ಸರ್ವವಿಲಕ್ಷಣವಾದ ಯಾರಿಗೂ ಇಲ್ಲದಂತಹ ಗುಣ. ಹೇಗೆ ಸ್ವತಂತ್ರ ಅನ್ನೋದು ಭಗವಂತ ಒಬ್ಬನಿಗೇ ಇದೆಯೋ, ಉನ್ಮಾನತ್ವ ಅನ್ನೋದು ಭಗವಂತ ಒಬ್ಬನಿಗೇ ಇದೆ, ಇನ್ನ ಯಾರಿಗೂ ಕೂಡ. ಯಾಕಂದ್ರೆ ಲಕ್ಷ್ಮೀದೇವಿ ಬಗ್ಗೆ ಭಗವಂತ ಪೂರ್ಣವಾಗಿ ತಿಳಿದಿದ್ದಾನೆ, ಬ್ರಹ್ಮವಾಯುಗಳ ಬಗ್ಗೆ ಪರಮಾತ್ಮ ಪೂರ್ಣವಾಗಿ ತಿಳಿದಿದ್ದಾನೆ, ಅದೇ ಪರಮಾತ್ಮನ ಬಗ್ಗೆ ಲಕ್ಷ್ಮೀ ಬ್ರಹ್ಮವಾಯುಗಳು ಪೂರ್ಣ ತಿಳಿದಿಲ್ಲ. ಆದ್ದರಿಂದ ಉನ್ಮಾನತ್ವ ಅನ್ನುವ ಗುಣ ಭಗವಂತನಿಗೆ ಮಾತ್ರ ಇರುವಂತಹ ಗುಣ. ಹೇಗಾದರೆ ಚದುರ್ವಿಧ ನಾಶರಹಿತತ್ವ ಅನ್ನೋದು ಅವನೊಬ್ಬನಿಗೆ ಇದೆಯೋ, ಉನ್ಮಾನತ್ವ ಅವನೊಬ್ಬನಿಗೆ ಇದೆ, ಸ್ವತಂತ್ರ ಅನ್ನೋದು ಅವನೊಬ್ಬನಿಗೆ ಇದೆ. ಹೀಗೆ ಈ ಎಕ್ಸ್ಕ್ಲೂಸಿವ್ ಅಂದ್ರೆ ಅಷ್ಟೇ ಅಲ್ಲದೆ ಇನ್ನ ಕಾಮನ್ ಆಗಿರುವ ಗುಣಗಳು ತಗೊಂಡು ಕೂಡ, ಈಗ ಸೌಂದರ್ಯ ಸೌಕುಮಾರ್ಯ ಇತ್ಯಾದಿ ಗುಣಗಳು ತಗೊಂಡು ಕೂಡ ಅವುಗಳು ಭಗವಂತನಿಗೆ ಇದ್ದಂತೆ ಇನ್ನೊಬ್ಬರಿಗಿಲ್ಲ. ಯಾಕಂದ್ರೆ ಅವು ಸ್ವತಂತ್ರದ ಜೊತೆಲಿ, ಉನ್ಮಾನತ್ವದ ಜೊತೆಲಿ ಕೂಡಿರುವಂತಹ ಗುಣಗಳು. ಅವನಿಗೆ ಸೌಂದರ್ಯ, ಅದು ಸ್ವತಂತ್ರವಾದ ಸೌಂದರ್ಯ. ಮಿಕ್ಕವರಿಗಿರೋ ಎಲ್ಲರಿಗೂ ಒಳಗಿರುವ ಸೌಂದರ್ಯ ಅವನು ಕೊಟ್ಟಿದ್ದರಿಂದ ಬರುವ ಸೌಂದರ್ಯ. ಆದ್ದರಿಂದ ಪ್ರತಿಯೊಂದು ಗುಣವು ಕೂಡ ಕೇವಲ ಭಗವಂತನಿಗಿರುವಂಥದ್ದು. ಅದೇ ವಿಧವಾಗಿ ಉನ್ಮಾನತ್ವ, ಪ್ರಮಾಣ ಅತೀತತ್ವ ಅನ್ನುವ ಗುಣ, ಪ್ರಮಾಣಕ್ಕೆ ಅಗೋಚರ ಸಿಗುವುದಿಲ್ಲ ಅನ್ನುವ ಗುಣ, ಅದು ಭಗವಂತನಿಗೆ ಮಾತ್ರ ಇರುವಂಥದ್ದಾಗಿದೆ ಅಂತ ಹೇಳಿ ನಾವು ಇದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ವಿಧವಾಗಿ ಅದಕ್ಕೆ ಹೇಳುವಾಗ, ಬ್ರಹ್ಮಸೂತ್ರ ಭಾಷೆ ಹೇಳುವಾಗ ಆತ ಏಷೋ ಹಿ ಆತ್ಮ ಅದ್ಯುದ್ಗತೋ ಮಾನಶಕ್ತೇ ತಥಾ ಹಿ ಅಸೌ ಪ್ರಮಿತಿಂ ಯಾತಿ ವೇದೈಹಿ. ಭಗವಂತ ವೇದಗಳಿಂದ ಏನು ತಿಳಿಯಲ್ಪಟ್ಟಿದ್ದಾನೆ ಅಂದ್ರೆ ಅವನು ಪೂರ್ಣ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಂತ ತಿಳಿಯಲ್ಪಟ್ಟಿದ್ದಾನೆ. ವೇದಗಳದೇ ಹೇಳುತ್ತೆ ಭಗವಂತನಿಗೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನೇ ಈ ಭಗವಂತನ ಅಪ್ರಮೇಯತ್ವ ಗುಣವನ್ನೇ ಜಗನ್ನಾಥದಾಸರು ಮಂಗಳಾಚರಣಸಂಧಿಯಲ್ಲಿ ಹೇಳಿಬಿಡ್ತಾರೆ. ಏನಂತ ಹೇಳಿದ್ರೆ, ಪರಿಮಳವು ಸುಮನದೊಳಗಣನು ಅರಣಿಯೊಳಗಿಪ್ಪಂತೆ ದಾಮೋ ದರಣು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಅಂತ ಹೇಳಿದಾಗ, ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ. ಅಲ್ಲಿ ನೋಡ್ರಿ, ದುಷ್ಟ ನಾವು ನೋಡಿದೀವಿ ಅನೇಕ ಜಾಗಗಳಲ್ಲಿ ಜಗನ್ನಾಥದಾಸರು ದೃಷ್ಟಾಂತಗಳನ್ನು ಕೊಡುವಾಗ ಆ ಪ್ರಮೇಯವನ್ನು ಮನೆಗೆ ಮುಟ್ಟುವಂತೆ ಅದ್ಭುತವಾದ ದೃಷ್ಟಾಂತಗಳನ್ನು ಕೊಡ್ತಾರೆ. ಇಲ್ಲಿ ಎರಡು ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಪರಿಮಳವು ಸುಮನದೊಳಗೆ, ಪರಿಮಳ ಫ್ರಾಗ್ರೆನ್ಸ್, ಸುಮನ ಅಂದ್ರೆ ಹೂವು, ಹೂವಿನ ಒಳಗೆ ಪರಿಮಳವಿದ್ದಂತೆ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲಿ ಅಂತೇಳಿ. ಅಂದರೆ ಹೀಗಾದರೆ ಪರಿಮಳ ಸುವಾಸನೆ ಹೂವಿನಲ್ಲಿ ಸುಮನದ ಹೂವಿನ ಒಳಗೆ ಪುಷ್ಪದ ಒಳಗೆ ಇರುತ್ತೋ, ಹೇಗಾದರೆ ಅನಲ ಬೆಂಕಿ, ಅಲಂ ಸಾಕ ಅಂದ್ರೆ ಸಾಕು ಅಂತ ಹೇಳೋದಿಲ್ಲ ಬೆಂಕಿ, ಅದಕ್ಕೆ ಬೆಂಕಿಗೆ ಅನಲ ಅಲಂ ಇಲ್ಲದವನು ಅಂದ್ರೆ ಇಷ್ಟೇ ಸಾಕು ಅಂತ, ಎಷ್ಟು ಹಾಕಿದ ಅಷ್ಟು ಉಸುರ್ತಾನೆ, ಎಷ್ಟು ತಿಂತಾನೆ, ಅದರಿಂದ ಅವನಿಗೆ ಅನಲ ಅಂತ ಬೆಂಕಿಗೆ ಹೆಸರು. ಅಂತಹ ಅನಲ ಆ ಬೆಂಕಿ ಅಗ್ನಿ ಅದು ಅರಣಿಯೊಳಗೆ, ಅರಣಿ ಅಂದ್ರೆ ಆ ಬೆಂಕಿಯನ್ನು ಹುಟ್ಟಿಸುವಂತಹ ಕಟ್ಟಿಗೆಗಳು, ಅದು ಎರಡು ರಬ್ ಮಾಡಿದ ಬೆಂಕಿ ಬರುತ್ತೆ ಅಂತೇಳಿ. ಹೀಗೆ ಅರಣಿಯೊಳಗೆ ಬೆಂಕಿ ಇದ್ದಂತೆ ಪರಮಾತ್ಮ ಎಲ್ಲರದೊಳಗೆ ಇದ್ದಾನೆ ಅಂತ. ಸೊ ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ ಇರುವಂತೆ ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲಿ ಇರ್ತಾನೆ ಅಂತ. ಅಂದ್ರೆ ತೋರಿಯೂ ಇರುವುದು, ತೋರದೇ ಇರುವುದು. ಯಾಕೆ ಈ ತೋರಿ ತೋರದೆ ಅಂದ್ರೆ, ದೃಷ್ಟಾಂತಗಳು ನೋಡ್ರಿ, ಹೂವಿನ ಒಳಗೆ ಸುವಾಸನೆ ಬಂದ ತೋರತ್ತೆ, ಫ್ರಾಗ್ರೆನ್ಸ್ ಯು ಕ್ಯಾನ್ ಸ್ಮೆಲ್ ಇಟ್, ತೋರುವಂಥದ್ದು. ಅದೇ ಅರಣಿಯೊಳಗಿರುವ ಅನಲ, ಅದು ಅದರೊಳಗೆ ಬೆಂಕಿ ಇದೆ, ಆದ್ರೆ ಬೆಂಕಿ ಕಣ್ಣಿಗೂ ಕಾಣಿಸೋದಿಲ್ಲ, ಸ್ಪರ್ಶ ನೀವು ಬರೇ ಅರಣಿ ಮುಟ್ಟಿದ್ರೆ ಅದು ತಣ್ಣಗೆ ಇರುತ್ತೆ, ಅದನ್ನು ಬಿಸಿ ಬಿಸಿ ಇರೋದು, ಸುಡ್ತಾ ಇರೋದಿಲ್ಲ. ಸೊ ಅದನ್ನು ಮುಟ್ಟಿದ್ರೂ ಕೊಟ್ಟಾಗೋದಿಲ್ಲ, ನೋಡಿದ್ರೂ ಗೊತ್ತಾಗೋದಿಲ್ಲ, ಸ್ಮೆಲ್ ಮಾಡಿದ್ರೆ ಅದೇನು ಸ್ಮೆಲ್ಲಿಂದ ಬೆಂಕಿ ಇದೆ ಅಂತ ಗೊತ್ತಾಗೋದಿಲ್ಲ, ರುಚಿ ನೋಡಿದ್ರು ಬೆಂಕಿಯನ್ನು ಗೊತ್ತಾಗೋದಿಲ್ಲ. ಸೊ ಅದು ಶಬ್ದದಿಂದಲೂ ಗೊತ್ತಾಗುದು, ಯಾವದ್ರಿಂದಲೂ ಕೂಡ ಅದರ ಒಳಗಿರುವ ಬೆಂಕಿ ಗೊತ್ತ, ಅದನ್ನು ರಬ್ ಮಾಡಿದ್ರೆ ಮಾತ್ರ ಬೆಂಕಿ ಬರುತ್ತೆ ಅಷ್ಟೆ. ಸೊ ಬೆಂಕಿ ಕಾಣೋದಿಲ್ಲ. ಹೀಗೆ ಇದು ಬ್ರಹ್ಮಾದಿ ದೇವತೆಗಳು ಸಹಿತ ಅವರು ಭಗವಂತನನ್ನು ಸ್ವಲ್ಪ ಅರಣ್ಯೊಳಗೆ ಇದು ಸುಮನದೊಳಗಿದ್ದಂತೆ ಕಾಣುತ್ತಾರೆ, ತೋರುತ್ತಾನೆ ಅವರಿಗೆ. ಆದರೆ ಇಲ್ಲಿ ಅರಣ್ಯೊಳಗೆ ಇದ್ದಂತೆ ಅದು ತೋರೋದಿಲ್ಲ, ಭಗವಂತ ತೋರಿ ತೋರದಲ್ಲಿ ಇರ್ತಾನೆ. ತೋರುವುದು ಇದು ಕೆಲವು ಜನ ಹೀಗೆ ಅರ್ಥ ಮಾಡ್ತಾರೆ, ಅದು ಅಷ್ಟು ಅದು ಸರಿಯಾದ ಅರ್ಥ ಅಲ್ಲ. ಒಂದೇನಂದ್ರೆ ಬ್ರಹ್ಮಾದಿ ಬ್ರಹ್ಮವಾಯುಗಳಿಗೆ ತೋರ್ತಾನೆ, ಮಿಕ್ಕವರಿಗೆ ತೋರೋದಿಲ್ಲ ಅಂತೇಳಿ. ಆದರೆ ಆ ಅರ್ಥ ಸರಿಯಾದ ಅರ್ಥವೂ ಅಲ್ಲ ಅದು. ಯಾಕಂದ್ರೆ ಬ್ರಹ್ಮಾದಿಗಳಿಗೆ ಸಹಿತ ಅವನ ಅಗೋಚರ, ಅಪ್ರಮೇಯ ಶಬ್ದವಾಚಿನಾದವನು. ಇಲ್ಲಿ ನಾವು ಇಷ್ಟು ನೋಡಿದ ಪ್ರಮಾಣಗಳಲ್ಲಿ ಬ್ರಹ್ಮಾದಿಗಳು ಸಹಿತ ಅವನು ಪೂರ್ತಿ ತಿಳಿದಿಲ್ಲ, ರಮಾದೇವಿಯೇ ಪೂರ್ತಿ ತಿಳಿದಂತೆ ಕೈಮುತ್ತಿ ನ್ಯಾಯ ಬ್ರಹ್ಮಾದಿಗಳಿಗೆ ತಿಳಿದಿಲ್ಲ ಅಂತ ಹೇಳಬೇಕಾಗಿದ್ದೇ ಇಲ್ಲ. ಆದ್ದರಿಂದ ಬ್ರಹ್ಮವಾಯುಗಳಿಗೂ ಸಹಿತ ತೋರಿ ತೋರದಲೆ ಅನ್ನೋದು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಬ್ರಹ್ಮಾದಿಗಳಿಗೆ ಸಹಿತ ತೋರಿ ತೋರದಲೆ, ಅನ್ಯ ದೇವತೆಗಳಿಗೂ ತೋರಿ ತೋರದಲೆ, ಲಕ್ಷ್ಮೀದೇವಿಗೂ ತೋರಿ ತೋರದಲೆ. ಅದು ವ್ಯತ್ಯಾಸ ಏನು ಅಂದ್ರೆ ತೋರುವ ಪರ್ಸೆಂಟೇಜ್ ಬಹಳ ಜಾಸ್ತಿ ಅವರಿಗೆ, ತೋರದೇ ಇರೋದು ರಿಲೇಟಿವ್ ಆಗಿ ಮಿಕ್ಕವರಿಗೆ ನೋಡಿದ್ರೆ ಕಂಪೇರ್ ಮಾಡಿದ್ರೆ ಕಡಿಮೆ. ಅದೇ ಪರಮಾತ್ಮನ ಗುಣಗಳೇ ತಕೊಂಡ್ರೆ ಅದು ಅವ್ರಿಗೆ ತೋರಿದ್ದಕ್ಕಿಂತಲೂ ತೋರದೇ ಇರೋದೇ ಜಾಸ್ತಿ. ಅದೇ ಹೇಳ್ತಾರೆ ಲಕ್ಷ್ಮೀದೇವಿ ಭಗವಂತನ ಕಿರುಬೆರಳಿನ ಉಗುರಷ್ಟು ಕೂಡ ನೋಡೋದೇ ಇನ್ನೂ ನೋಡ್ತಾ ಇದ್ದಾಳೆ, ಗಣನ ಮಾಡ್ತಾ, ಅಂದ್ರೆ ಅವನ ಅನಂತ ಗುಣಗಳೆಷ್ಟಿದೆ ಅಂತೇಳಿ. ಆದ್ರೆ ಅಂತಹ ಒಂದು ಚಿಂತನೆ ಮಾಡುವ ಸಾಮರ್ಥ್ಯ ಲಕ್ಷ್ಮೀದೇವಿಗಿದೆ, ಮಿಕ್ಕ ಯಾರಿಗೂ ಅಂತ ಸಾಮರ್ಥ್ಯ ಇಲ್ಲ. ಆದ್ರೆ ಆ ಲಕ್ಷ್ಮೀದೇವಿಗೂ ಸಹಿತ ಸಿಗದೇ ಇರುವಂತವನಾಗಿದ್ದಾನೆ. ಆದ್ದರಿಂದ ಮಿಕ್ಕವರಿಗೆ ದೇವತೆಗಳಿಗೆ ಅವರವರ ತಾರತಮ್ಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಭಗವಂತ ತೋರುವುದು ಬಹಳ ಕಡಿಮೆ, ತೋರದೇ ಇರೋದು ಹೆಚ್ಚು. ಆದ್ರೆ ಮತ್ತು ತೋರಿದ್ದರಲ್ಲಿ ಕೂಡ ಒಬ್ಬೊಬ್ಬರಿಗೆ ಬ್ರಹ್ಮಾದಿಗಳಿಗೆ ಹೆಚ್ಚು, ರುದ್ರಾದಿಗಳಿಗೆ ಕಡಿಮೆ, ರಿಲೇಟಿವ್ ಆಗಿ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ತಾರತಮ್ಯಾನುಸಾರವಾಗಿ ಕ್ರಮವಾಗಿ ಆ ಭಗವಂತ ತೋರಿ ತೋರದಲ್ಲೇ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು, ಯೂನಿವರ್ಸಲ್ ಆಗಿ ಆ ವಿಧವಾಗಿ ಭಗವಂತ ಇರ್ತಾನೆ ಅನ್ನೋದು ಆ ಅಪ್ರಮೇಯ ಶಬ್ದದ ಆ ಒಂದು ವ್ಯಾಖ್ಯಾನವೇ ಆಗಿದೆ. ಆ ಜಗನ್ನಾಥದಾಸರು ಮಾಡಿದ ಆ ಪದ್ಯದಲ್ಲಿ ಆ ಅಪ್ರಮೇಯ ಶಬ್ದದ ವ್ಯಾಖ್ಯಾನ ರೂಪಕವಾಗಿರುವಂಥದ್ದಾಗಿದೆ ಆ ಪದ್ಯ, ಹರಿಕಥಾನುಸಾರ ಪದ್ಯ. ಹೀಗೆ ಭಗವಂತ ಅವನ ಅಪ್ರಮೇಯ ಲಕ್ಷಣವನ್ನು ನಾವು ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಇನ್ನು ಅವನು ಅಪ್ರಮೇಯತ್ವವನ್ನು ಹೇಳುವಾಗ, ಭಗವಂತ ಪೂರ್ಣನ ತನ್ನಿಂದ ತನ್ನಾಗಿ ತಿಳಿಯಲು ಆಗುವವನು. ಅವನು ಅಪ್ರಮೇಯ ಅಂತ ಹೇಳಿದ್ದೆ, ಪೂರ್ಣತ್ವಾತ್ ಅನಾಮಕೇನ ಸ್ವೇನ ಪ್ರಕರ್ಷೇನ ಮಾತುಂ ಜ್ಞಾತುಂ ಯೋಗ್ಯ ಅಪ್ರಮೇಯ. ಅಪ್ರಮೇಯ ಶಬ್ದಕ್ಕೆ ಇನ್ನೊಂದು ರೀತಿಯಲ್ಲಿ ಅವನು ಅಪ್ರಮೇಯ ಅಂದ್ರೆ ಆ ಅನ್ನುವ ಹೆಸರು ಇರುವ ಪರಮಾತ್ಮ, ಆ ಅನ್ನುವ ತನ್ನ ಹೆಸರಿನಿಂದ ಕರೆಯಲ್ಪಡುವ ಪರಮಾತ್ಮ ತನ್ನಿಂದ ತಾನೇ ಪ್ರಮೇಯ, ಪ್ರಕರ್ಷೇನ ಮೇಯ ಮಾತುಂ ಜ್ಞಾತುಂ ಯೋಗ್ಯ. ಅಂದ್ರೆ ಭಗವಂತ ತನ್ನನ್ನು ತಾನು ಪೂರ್ತಿಯಾಗಿ ತಿಳಿದಿದೆ. ಮಿಕ್ಕವರು ಯಾರು ತಿಳಿದ, ಭಗವಂತ ಕೂಡ ತಿಳಿದಿಲ್ಲ ತನ್ನನ್ನು ತಾನು ಅಂತ ಅನುಕೊಳ್ಳುವ ಪ್ರಮಾದವಿದೆ. ಹಾಗೆ ಇಲ್ಲ, ಪರಮಾತ್ಮ ತನ್ನ ಬಗ್ಗೆ ತಾನು ಪೂರ್ಣವಾಗಿ ತಿಳಿದಿದ್ದಾನೆ. ಆದ್ರೆ ಅಲ್ಲಿ ನೋಡಿ, ಎಣಿಸುವುದು ಇನ್ನೊಂದು ಬೇರೆ. ಅವನ ಗುಣಗಳು ಅನಂತವಿದೆ, ಅವನು ಎಣಿಸುವುದಿಲ್ಲ ಅಷ್ಟೇ. ಅವನು ಎಣಿಸಿದ್ದಾನೋ ಇಲ್ಲವೋ ಅಂದ್ರೆ ಅವನು ಎಣಿಸು ಅದ, ಯಾಕಂದ್ರೆ ಅಗಣ್ಯ ಗುಣಗಳು ಅಂತ ಹೇಳೋದಕ್ಕಾಗಿ ಅದನ್ನ ನಾನು ಗಣನೆ ಮಾಡೋದಿಲ್ಲ ಅಂತ ಭಗವಂತ ಮಾಡೋದಿಲ್ಲ ಅಷ್ಟೇ. ಅವನಿಗೆ ಮಾಡಲಕ್ಕ ಸಾಮರ್ಥ್ಯ ಇದಾ ಇಲ್ಲವಾ ಅನ್ನೋ ಪ್ರಶ್ನೆ ಮಾಡಿದ್ರೆ ಎಣಿಸಿದಂತ ಆಗಿಬಿಡುತ್ತೆ, ಆದ್ದರಿಂದ ಎಣಿಸುದು ಅದು ಬೇರೆ. ಆದ್ರೆ ತನ್ನನ್ನು ತಾನು ತಿಳಿದಿದ್ದಾನ, ತನ್ನನ್ನು ತಾನು ಪೂರ್ಣವಾಗಿ ತಿಳಿದಿದ್ದಾನೆ. ಭಗವಂತ ತನ್ನನ್ನು ತಾನು ಪೂರ್ಣತ್ವಾತ್ ಅನಾಮಕೇನ ಸ್ವೇನ ಪ್ರಕರ್ಷೇನ ಮಾತುಂ ಜ್ಞಾತುಂ ಯೋಗ್ಯ ಪ್ರಮೇಯ ಅಂತ ಹೇಳಿ. ಆದ್ದರಿಂದ ಆ ಅಂತ ಕರೆಯಲ್ಪಡುವ ಪರಮಾತ್ಮ ಅವನು ಪ್ರಮೇಯ ಪ್ರಕರ್ಷೇನ ತನ್ನನ್ನು ತಾನು ತಿಳಿದಿದ್ದಾನೆ ಅಂತ ಹೇಳಿ ಅಪ್ರಮೇಯ ಅನ್ನುವುದಕ್ಕೆ ಭಗವತ್ ಪರವಾಗಿ ಹೇಳುವಂತಹ ಒಂದು ಅರ್ಥ. ಅದಕ್ಕೆ ತದಾಹುರ್ ಯತ್ ಬ್ರಹ್ಮ ವಿದ್ಯೆಯ ಸರ್ವಂ ಭವಿಷ್ಯಂತೋ ಮನುಷ್ಯಾ ಮನ್ಯಂತೆ ಕಿಮು ತದ್ ಬ್ರಹ್ಮ ವೇದ ಯಸ್ಮಾತ್ ತತ್ ಸರ್ವಂ ಅಭವದಿತಿ. ಬ್ರಹ್ಮನ ಇದಮಗ್ರ ಆಸಿ ತದಾತ್ಮಾನಂ ಏವ ಅವೇದ ಅಹಂ ಬ್ರಹ್ಮ ಅಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ ಹೇಳಿ ಬೃಹದಾರಣ್ಯಕೃಷ್ಣದಲ್ಲಿ ಅಹಂ ಬ್ರಹ್ಮ ಅಸ್ಮಿ ಅದು ಹೇಳುವಾಗ ಅಲ್ಲಿ ಕೂಡ ಅದೇ ಹೇಳ್ತಾರೆ. ಭಗವಂತ ಅಹಂ ಬ್ರಹ್ಮ ಅಸ್ಮಿ ಅಂತೇಳಿ, ಬ್ರಹ್ಮವ ಇದಮಗ್ರ ಆಸೀತ್ ತದ ಆತ್ಮಾನಮೇವ ಅವೇದ ಅಹಂ ಬ್ರಹ್ಮ ಅಸ್ಮಿ ಇತಿ ಅಂತೇಳಿ. ಅಂದರೆ ಭಗವಂತ ತನ್ನನ್ನು ತಾನು ಬ್ರಹ್ಮ ಅಸ್ಮಿ ಅಂತ ತಿಳಿದಿದ್ದಾನೆ. ಬ್ರಹ್ಮ ಅಂದ್ರೆ ಭೂಮಿ ತತ್ವಾತ್ ಬ್ರಹ್ಮ, ಎಲ್ಲ ಕಡೆ ವ್ಯಾಪ್ತನಾಗಿರುವವನು. ಅಸ್ ಅಂದ್ರೆ ಅಸ್ತಿತ್ವ, ಎಲ್ಲರ ಒಳಗೆ ಎಲ್ಲದರಲ್ಲಿ ಇರುವವನು. ಸರ್ವವೂ ತಾನಾದವನು. ಮೀ ಎಲ್ಲರಿಂದಲೂ ಅವರವರ ಯೋಗ್ಯತೆಗೆ ತಕ್ಕಂತೆ ತಿಳಿಯಲ್ಪಡುವವನು, ಪೂರ್ಣವಾಗಿ ಅಲ್ಲ, ಅವರವರ ಯೋಗ್ಯತೆಗೆ ತಕ್ಕಂತೆ ತಿಳಿಯಲ್ಪಡುವವನು. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಶಬ್ದದ ಒಂದು ವ್ಯಾಖ್ಯಾನ ರೂಪಕವಾಗಿ ಕೂಡ ಅಲ್ಲಿ ಆ ಭಗವಂತನ ಅಪ್ರಮೇಯತ್ವದ ಲಕ್ಷಣವನ್ನು ಉಲ್ಲೇಖ ಮಾಡಿದಂತಾಗತ್ತೆ. ಸೊ ಅನಂತಮಿ ವೇತ್ತಿ ತಂ ಪ್ರತ್ಯೇಕಂ ಚ ವಿಶೇಷತಃ ಅಂತೇಳಿ ಭಾವತಾತ್ಮನೆ ಹೇಳುವ ಕೂಡ, ಅನಂತನಾದ ಅವನನ್ನು ಎಲ್ಲರೂ ಕೂಡ ಅವರವರ ಯೋಗ್ಯತೆ ತಕ್ಕಂತೆ ತಿಳಿತಾರೆ, ಹಾಗೆ ತಿಳಿಯಲ್ಪಡ್ತಾನೆ ಅನ್ನೋದು ಅದು ಕೂಡ ಅವನ ಒಂದು ವಿಶೇಷವಾದ ಲಕ್ಷಣ ಆಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ಕೂಡ ಅವನು ಇಮ್ಮೆಷರಬಲ್ ಅಂತ ಹೇಳುವಾಗ ಮೆಷರ್ ಮಾಡೋದು ಅಂದ್ರೆ ತಿಳಿಯಲ್ಪಡುವುದು ಒಂದು, ಮೇಯತ್ವ ಅಂದ್ರೆ ಮೆಷರಿಂಗ್, ಇಮ್ಮೆಷರಬಲ್. ಅವನನ್ನು ಇಷ್ಟು ಅಂದ್ರೆ ಇಷ್ಟು ಆಳ ಇದೆ, ಇಷ್ಟು ಎತ್ತರ ಇದ್ದಾನೆ ಅಂಥೇಳಿ ಮೆಷರ್ಮೆಂಟ್ಸ್ ಅವನಿಗೆ ಕೊಡ್ಲಕ್ಕೂ ಆಗೋದು, ಯಾರಿಂದಲೂ ಕೂಡ ಅವನನ್ನು ಅಳೆಯುವುದು ಸಾಧ್ಯ ಅಂದ್ರೆ ಮೆಷರಿಂಗ್ ಹಿಮ್ ಇಸ್ ನಾಟ್ ಪಾಸಿಬಲ್. ಆದ್ದರಿಂದಲೂ ಅಪ್ರಮೇಯ ಅಂದ್ರೆ ಪ್ರಕರ್ಷೇನ ಮೇತ್ತು ಪರಿಚಯತ್ತು ಮೆಷರ್ ಮಾಡಲಕ್ಕೆ ಸಾಧ್ಯವಿಲ್ಲದವನ ಆದ ಕಾರಣದಿಂದ ಕೂಡ ಅವನನ್ನು ಅಪ್ರಮೇಯ, ಪ್ರಮಾತು ಪರಿಚಯತ್ತು ಅಶಕ್ಯ ಅಪ್ರಮೇಯ ಅಂತ. ಸೊ ಪ್ರಮಾತು ಮೆಷರ್ ಮಾಡಲಿಕ್ಕೆ ಸಾಧ್ಯವಿಲ್ಲದವನು ಅನ್ನುವ ಕಾರಣದಿಂದ ಕೂಡ ಅವನು ಅಪ್ರಮೇಯ ಶಬ್ದವಾಚಿನಾಗಿದ್ದಾನೆ. ಅದೇ ವಿಧವಾಗಿ ಸರ್ವಗುಣ ಸ್ವರೂಪನಾಗಿರುವ ಕಾರಣದಿಂದ ಜೀವ ಜಡಕ್ಕಿಂತಲೂ ಭಿನ್ನನಾಗಿರುವಾಗ, ಪಂಚಭೇದಗಳು ಜೀವ ಜಡಕ್ಕಿಂತಲೂ ಭಿನ್ನನಾಗಿರುವುದರಿಂದ ದೋಷಗಳು ಇಲ್ಲದೆ ಇರುವುದರಿಂದ ಕೂಡ ಅವನು ಅಪ್ರಮೇಯ. ಇದು ಹಾಗೆ ರೀ ಅಂತ ಹೇಳಿದರೆ ಅದಕ್ಕೆ ಹೀಗೆ, ಅಕಾರ ಪ್ರಥಮಂ ನಾಮ ವಿಷ್ಣು ಸರ್ವಗುಣಾನ್ ರುವನ್ ಸರ್ವದೋಷ ವಿವರ್ಧ ವಿರುದ್ಧತ್ವಾತ್ ಗುಣನಾಮ ಗುಣನಾಮ್ ಅನ್ಯತಾಮಪಿ ಅಂತೇಳಿ. ಅದೇ ವಿಧವಾಗಿ ವಿಷ್ಣೋಃ ವದತಿ ವೇದೇಭ್ಯಃ ಜಡೇಭ್ಯಶ್ಚ ಸರ್ವದ, ವಿಷ್ಣೋಃ ವದತಿ ಜೀವೇಭ್ಯಃ ಜಡೇಭ್ಯಶ್ಚ ಸರ್ವದಾ ಅಭಾವಂ ಚೈವ ದೋಷಾಣಾಂ ಸರ್ವೇಷಾಂ ಕೇಶವೇ ಭವೇತ್ ಅಂತೇಳಿ. ಅಕಾರ ಅನ್ನೋದು ನಿಷೇಧಾತ್ಮಕ, ಅಕಾರ ಅನ್ನೋ ಶಬ್ದಕ್ಕೆ ಆ ಇಲ್ಲದ್ದು, ಆ ಆಗದೆ ಇರುವುದು, ಆ ಅನ್ನೋದು ನೆಗೇಷನ್ ಹೇಳುತ್ತೆ. ಆ ನಾ ಆ ಅನ್ನೋದು ನಾ ಅನ್ನೋದು ನೆಗೇಷನ್ ಹೇಳುವಂಥದ್ದು. ಅವನು ಅಕಾರ ಅಪ್ರಮೇಯ ಅಂದ್ರೆ ಅಕಾರ ಆ ಅಂತ ಹೇಳಿ ಎಲ್ಲದಿಂದ ತಿಳಿದ್ಬಿಡೋಣ. ಆ ಅಂದ್ರೆ ಏನು? ಆ ಅಂತ ಹೇಳಿದರೆ ಸರ್ವಗುಣಾನ್ ಆ ಅನ್ನೋದು ಸರ್ವಗುಣಗಳನ್ನು ಹೇಳುತ್ತೆ. ಹೇಗೆ ಆ ಅನ್ನೋದು ಸರ್ವಗುಣಗಳನ್ನು ಹೇಳುತ್ತೆ ಅಂತ ಹೇಳಿದರೆ, ಅವನು ಆ ಅಂದರೆ ಯಾವುದು ಯಾವುದು ದೋಷಗಳಿದ್ದವೋ ಅದೆಲ್ಲಕ್ಕಿಂತಲೂ ದೂರನಾಗಿದ್ದಾನೆ. ಅಂದರೆ ದೋಷ ದೂರತ್ವ ಇರುವ ಕಾರಣದಿಂದ ಗುಣಪೂರ್ಣತ್ವ ಇದೆ, ಗುಣಪೂರ್ಣನಾಗಿದ್ದಾನೆ. ಅಷ್ಟೇ ಅದು ಆ ಇಲ್ಲದವನು ಆ ನ ನ ಸಂತಿ ದೋಷಾಹ. ಆದ್ದರಿಂದ ದೋಷವಿಲ್ಲದವನು, ದೋಷಕ್ಕೆ ವಿರುದ್ಧವಾದ ಗುಣಗಳು ಇರುವವನು ಎರಡನ್ನು, ಅಂದರೆ ನಾರಾಯಣ ಶಬ್ದ ನಾವು ಹೇಗೆ ಹೇಳ್ತೀವಿ ಆ ನಾರಾಯಣ ಶಬ್ದದ ಒಂದು ವ್ಯಾಖ್ಯಾನವಿದ್ದಂತೆ. ಆ ಅಂದರೆ ಗುಣಪೂರ್ಣ, ದೋಷವಾಗದೇ ಇರುವುದು ಇರುವವನು. ಆ ಅಂದರೆ ಇಲ್ಲದವನು, ಅಂದರೆ ದೋಷಗಳು ಇಲ್ಲದವನು, ಆದ್ದರಿಂದಲೂ ಆ. ಅದೇ ವಿಧವಾಗಿ ವಿಷ್ಣು ವದದಿ ಅವನು ಆ ಅಂದ್ರೆ ಅಲ್ಲದವನು, ಇಲ್ಲದವನು ಆ ಅಲ್ಲದವನು. ನಾಟ್ ಏನು ನಾಟ್, ಈಸ್ ನಾಟ್ ಎನಿ ಜೀವ, ಈಸ್ ನಾಟ್ ಎನಿ ಜಡ. ಜೀವ ಅಲ್ಲದವನು ಯಾವ ಜೀವವೂ ಅಲ್ಲ, ಯಾವ ಜಡವೂ ಅಲ್ಲ. ಅಂದ್ರೆ ಜೀವ ಜಡಕ್ಕಿಂತ ಭಿನ್ನನಾದವನು, ಈಸ್ ಡಿಫರೆಂಟ್ ಫ್ರಮ್, ಈಸ್ ಅದರ್ ದ್ಯಾನ್ ಆಲ್ ದ ಜೀವಾಸ್ ಅಂಡ್ ಆಲ್ ದ ಜಡಾಸ್. ಆದ್ದರಿಂದಲೂ ಆ ಅಂದ್ರೆ ಯಾವುದು ಅಲ್ಲದವನು, ಇಲ್ಲದವನು, ದೋಷವಿಲ್ಲದವನು. ಅಷ್ಟೇ ಆ ಆ ಅನ್ನೋದಿರುವ ಅಂದ್ರೆ ಗುಣಗಳು ಇರುವವನು, ಇಲ್ಲ ಆ ಅಲ್ಲದವನು, ಅಂದರೆ ಯಾವ ಜೀವ ಜಡ ಅಲ್ಲದವನು. ಆದ್ದರಿಂದಲೂ ಆ ಅಭಾವಂಚ ದೋಷಾನಾಂ ಸರ್ವೇಶಾಂ ಕೇಶವೇ ಭವೇತ್. ಯಾಕೆ ಎಲ್ಲದಕ್ಕಿಂತಲೂ ವಿಲಕ್ಷಣ ಅಂದ್ರೆ ಎಲ್ಲರ ಒಳಗೂ ದೋಷ ಇದೆ, ಎಲ್ಲ ಜೀವರ ಒಳಗೂ, ಎಲ್ಲ ಜಡ. ಯಾಕಂದ್ರೆ ನಾವು ನಾಶ ಸದ್ವಿಧ ಪ್ರೋಕ್ತ ಅನ್ನುವಾಗ ದುಃಖ ಹಾನಿ ಅಪೂರ್ಣತಾ ಅಪೂರ್ಣತಾ ದೋಷ ಎಲ್ಲರ ಒಳಗೂ ಇದೆ. ಆದ್ದರಿಂದ ಅಪೂರ್ಣತಾ ದೋಷ ಎಲ್ಲರ ಒಳಗೂ ಇದೆ. ಆದ್ದರಿಂದ ಅವನು ಜೀವ ಅಲ್ಲ ಜಡ ಅಲ್ಲ, ಯಾಕಂದ್ರೆ ದೋಷಗಳಿಲ್ಲ. ಅಂದ್ರೆ ದೋಷಗಳಿಲ್ಲ ಅಂದ್ರೆ ಜೀವ ಜಡ ಅಲ್ಲ ಅಂತ ಹೇಳಿ. ಆದ್ದರಿಂದ ಅವನು ಜೀವ ಜಡಗಳಲ್ಲದೆ ಇರುವವನು. ಆದ್ದರಿಂದ ಅವನು ಅಪ್ರಮೇಯ. ಹೀಗೆ ಯಾವುದು ಕೂಡ ಆಗದೆ ಇಲ್ಲದೆ ಅಂದ್ರೆ ಈ ವಿಧವಾಗಿ ಪರಮಾತ್ಮ ಸರ್ವೋತ್ಕೃಷ್ಟ, ಅವನ ಸರ್ವೋತ್ತಮತ್ವ ಅಂತ ತಿಳಿದಿದ್ದೀವಿ. ಆದ್ರೆ ಹೇಗೆ ಸರ್ವೋತ್ತಮ, ಯಾವ ಕಾರಣದಿಂದ ಸರ್ವೋತ್ತಮ, ಯಾವ ರೀತಿಯಾಗಿ ಸರ್ವೋತ್ತಮ ಅನ್ನುವುದು ತಿಳಿಲಕ್ಕೆ ಈ ಶಬ್ದಗಳೆಲ್ಲ ಉಪಯೋಗವಾಗುತ್ತೆ. ಈ ಅಪ್ರಮೇಯ ಶಬ್ದದಿಂದ ನಾವು ಇಷ್ಟುವರೆಗೂ ನೋಡಿದ್ದರಿಂದ ಏನು ಗೊತ್ತಾಯ್ತು ಅಂದ್ರೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ ನಿಜ, ಆದ್ರೆ ಹೇಗೆ ಸರ್ವೋತ್ತಮನಾಗಿದ್ದಾನೆ? ಅಪ್ರಮೇಯನಾದ ಕಾರಣದಿಂದ ಅವನು ಸರ್ವೋತ್ತಮನಾಗಿದ್ದಾನೆ. ಈ ಅಪ್ರಮೇಯ ಶಬ್ದದ ಮೂಲಕವಾಗಿ ಸರ್ವೋತ್ತಮತ್ವದ ಚಿಂತನೆ ಹೇಗೆ ಮಾಡಬೇಕು ಅನ್ನೋದು ನಮಗೆ ಈ ಶಬ್ದ ತಿಳಿಸ್ಕೊಡುತ್ತೆ. ಆದ್ದರಿಂದ ಈ ಅಪ್ರಮೇಯ ಶಬ್ದಕ್ಕೆ ಇನ್ನೂ ಬೇರೆ ಅರ್ಥಗಳು ಕೂಡ ತುಂಬಾ ಇದೆ. ಸೊ ಆದ್ದರಿಂದ ನಾನು ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ. ಸೊ ದಟ್ ಪ್ರಶ್ನೋತ್ತರಗಳೇನಾದ್ರೆ ಕ್ವಶನ್ ಆನ್ಸರ್ಗೆ ಅದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿ ಮಿಕ್ಕ ಅರ್ಥಗಳನ್ನು ನಾವು ಆಮೇಲೆ ಚಿಂತನೆ ಮಾಡೋಣ. ಹರೇ ಶ್ರೀನಿವಾಸ ಶಿಕ್ಷಣಾರ್ಥ.